ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಪ್ರವಾದಿಯಾದ ದಾವಿದ ಮತ್ತು ಮೆಸ್ಸಿಯ ಕೀರ್ತನೆ 1 ಮತ್ತು 2. ಹಿಂದಿನ 4 ಪಾಠಗಳಲ್ಲಿ ಪ್ರವಾದಿಯಾದ ದಾವಿದನ ಕಥೆಯನ್ನು ನಾವು ಪರೀಕ್ಷಿಸಿಕೊಂಡಿದ್ದೇವೆ. ದಾವಿದನು ಹೇಗೆ ಒಬ್ಬ ಕುರುಬನು, ಕಿನ್ನರಿ ಬಾರಿಸುವವನು, ಸಂಗೀತ ಬರೆಯುವವನು, ದೇವರ ವಾಕ್ಯದ ವಿದ್ಯಾರ್ಥಿ, ಯುದ್ದದಲ್ಲಿ ನಾಯಕ, ಇಸ್ರಾಯೇಲಿನ ಅರಸ ಮತ್ತು ದೇವರ ಪ್ರವಾದಿಯಾಗಿದ್ದನು ಎಂಬುದನ್ನು ನಾವು ನೋಡಿಕೊಂಡೆವು. ನಮ್ಮ ಹಿಂದಿನ ಪಾಠದಲ್ಲಿ ದಾವಿದನು ಒಬ್ಬ ಪಾಪಿಯೂ ಸಹ ಆಗಿದ್ದು ದೇವರನ್ನು ಬಹಳವಾಗಿ ಮನನೋಯಿಸಿದ ಕೆಲಸ ಮಾಡಿದ್ದನ್ನು ನಾವು ನೋಡಿಕೊಂಡೆವು. ಏನೇ ಆದರೂ ದಾವಿದನ ಪಾಪಗಳನ್ನು ದೇವರು ಹೇಗೆ ಕ್ಷಮಿಸಿದನೆಂಬುದನ್ನು ಸಹ ನಾವು ನೋಡಿದೆವು. ಯಾಕೆಂದರೆ ದಾವಿದನು ಪಶ್ಚಾತ್ತಾಪದ ಹೃದಯದಿಂದ ನಿಜವಾಗಿಯೂ ದೇವರ ಕಡೆಗೆ ತಿರುಗಿಕೊಂಡು ಲೋಕದ ಜನರ ಪಾಪಗಳಿಗಾಗಿ ಶಿಕ್ಷೆಯನ್ನು ಹೊತ್ತುಕೊಳ್ಳುವುದಕ್ಕೆ ಈ ಲೋಕಕ್ಕೆ ಬರಲಿದ್ದ ವಿಮೋಚಕನ ಕುರಿತಾಗಿ ದೇವರು ಮಾಡಿದ್ದ ವಾಗ್ದಾನವನ್ನು ನಂಬಿದನು. ಈ ದಿನ ನಾವು ಪರಿಶುದ್ಧ ವಾಕ್ಯಗಳ ಮಧ್ಯದಲ್ಲಿ ಕಂಡುಬರುವ ಅದ್ಭುತವಾದ ಪುಸ್ತಕದ ಮೇಲೆ ಧ್ಯಾನ ಮಾಡುವುದಕ್ಕೆ ಉದ್ದೇಶಿಸಿದ್ದೇವೆ. ಈ ಪುಸ್ತಕದ ಹೆಸರು ನಿಮಗೆ ಗೊತ್ತಾ? ಹೌದು, ಅದು ಕೀರ್ತನೆಗಳು. ಕೀರ್ತನೆಗಳ ಪುಸ್ತಕವು 150 ಅಧ್ಯಾಯಗಳನ್ನು ಅಥವಾ ಕೀರ್ತನೆಗಳನ್ನು ಒಳಗೊಂಡಿದೆ. 100 ವರ್ಷಗಳ ಅವಧಿಯಲ್ಲಿ ಮೋಶೆ, ಸೊಲೊಮೋನನ, ಆಸಾಫ ಮತ್ತು ಕೋರಹನ ಮಕ್ಕಳನ್ನೊಳಗೊಂಡು ಕೀರ್ತನೆಗಳನ್ನು ಬರೆಯುವುದಕ್ಕೆ ದೇವರು ಅನೇಕ ಪ್ರವಾದಿಗಳನ್ನು ಉಪಯೋಗಿಸಿದನು. ಹೀಗಿದ್ದರೂ ದಾವಿದನು ಇತರ ಪ್ರವಾದಿಗಳಿಗಿಂತಲೂ ಹೆಚ್ಚು ಕೀರ್ತನೆಗಳನ್ನು ಬರೆದಿದ್ದಾನೆ. ಈ ದಿನ ಕೀರ್ತನೆಗಳ ಮೊದಲ 2 ಸಂಗೀತಗಳಲ್ಲಿ ಅಥವಾ ಅಧ್ಯಾಯಗಳಲ್ಲಿ ನಾವುಗಳು ಮಗ್ನರಾಗುವುದಕ್ಕೆ ಇಷ್ಟಪಡುತ್ತೇವೆ. ಮೊದಲನೆಯ ಕೀರ್ತನೆಯು ಲೋಕದಲ್ಲಿರುವ 2 ರೀತಿಯ ಜನರನ್ನು ನಮಗೆ ತೋರಿಸಿಕೊಡುತ್ತದೆ. ನೀತಿಯ ಮಾರ್ಗದಲ್ಲಿ ನಡೆಯುವವರು ಮತ್ತು ಅನೀತಿಯ ಮಾರ್ಗದಲ್ಲಿ ನಡೆಯುವವರು. ಮೊದಲನೆಯ ಕೀರ್ತನೆಯಲ್ಲಿ ಹೀಗೆ ಬರೆದಿದೆ: ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂತಹ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ದುಷ್ಟರೋ ಹಾಗಲ್ಲ, ಗಾಳಿ ಬಡಕೊಂಡು ಹೋಗುವ ಹೊಟ್ಟಿನಂತಿದ್ದಾರೆ. ಆದ್ದರಿಂದ ದುಷ್ಟರು ನ್ಯಾಯ ವಿಚಾರಣೆಯಲ್ಲೂ, ಪಾಪಾತ್ಮರು ನೀತಿವಂತರ ಸಭೆಯಲ್ಲೂ ನಿಲ್ಲುವುದಿಲ್ಲ. ಯಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು, ದುಷ್ಟರ ಮಾರ್ಗವೋ ನಾಶವಾಗುವುದು. ಕೀರ್ತನೆಗಳು 1:1-6 ವಚನ. ಇಲ್ಲಿ ನಾವು ಧನ್ಯರಾದವರ ಮಾರ್ಗವನ್ನು ಮತ್ತು ನಾಶವಾಗುವವರ ಮಾರ್ಗವನ್ನು ನೋಡುತ್ತೇವೆ. ಪ್ರತಿಯೊಬ್ಬರೂ ಧನ್ಯರಿಸಿಕೊಳ್ಳಬೇಕೆಂದು ಇಷ್ಟಪಡುತ್ತಾರೆ, ಯಾರೊಬ್ಬರೂ ನಾಶವಾಗುವುದಕ್ಕೆ ಇಷ್ಟಪಡುವುದಿಲ್ಲ. ಪ್ರತಿಯೊಬ್ಬರೂ ಆಶೀರ್ವದಿಸಲ್ಪಡಬೇಕೆಂದು ದೇವರು ಇಷ್ಟಪಡುತ್ತಾನೆ. ಆದರೆ ನೀವು ದೇವರು ಗುಪ್ತಪಡಿಸಿರುವ ಆಶೀರ್ವಾದದ ಮಾರ್ಗದಿಂದ ಬರಲೇಬೇಕು. ಆಶೀರ್ವಾದದ ಆ ಮಾರ್ಗ ಯಾವುದು? ಕೀರ್ತನೆಗಳ ಮೊದಲನೆಯ ಸಂಗೀತವು ಇದನ್ನು 2 ಆಲೋಚನೆಗಳಲ್ಲಿ ವಿವರಿಸುತ್ತದೆ. ಮೊದಲನೆಯದು, ದೇವರ ವಾಕ್ಯವನ್ನು ಪರಿಹಾಸ್ಯ ಮಾಡುವವರ ಮಾರ್ಗವನ್ನು ಅನುಸರಿಸಬಾರದು. ಎರಡನೆಯದು, ಗ್ರಹಿಸಿಕೊಳ್ಳುವ ಗುರಿಯೊಂದಿಗೆ ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕು. ದೇವರು ಸ್ಥಾಪಿಸಿರುವ ರಕ್ಷಣೆಯ ಮಾರ್ಗವನ್ನು ನಂಬಬೇಕು ಮತ್ತು ಹೊಂದಿಕೊಳ್ಳಬೇಕು. ಒಂದು ವೇಳೆ ನೀವು ದೇವರ ನೀತಿಯ ಮಾರ್ಗವನ್ನು ನಂಬಿ ಅದನ್ನು ಹಿಂಬಾಲಿಸಿದರೆ ನೀವು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರದ ಹಾಗಿರುವಿರಿ ಎಂದು ದೇವರ ವಾಕ್ಯವು ಹೇಳುತ್ತದೆ. ನಿಮ್ಮ ಜೀವವು ದೇವರಲ್ಲಿಯೇ ಸ್ಥಾಪಿಸಲ್ಪಟ್ಟು ಪ್ರೀತಿ, ಸಂತೋಷ ಮತ್ತು ಸಮಾಧಾನ ಎನ್ನುವಂತಹ ತಕ್ಕ ಕಾಲದ ಫಲವನ್ನು ಕೊಡುತ್ತದೆ. ಒಂದು ವೇಳೆ ನೀವು ದೇವರ ನೀತಿಯ ಮಾರ್ಗವನ್ನು ಅನುಸರಿಸದಿದ್ದರೆ ಗಾಳಿಯು ಬಡಕೊಂಡು ಹೋಗುವ ಹೊಟ್ಟಿನ ಹಾಗೆ ನೀವು ನಾಶವಾಗುತ್ತೀರಿ. ಈಗ ಕೀರ್ತನೆಗಳ 2 ಸಂಗೀತಕ್ಕೆ ಹೋಗೋಣ. ಈ ಅಧ್ಯಾಯದಲ್ಲಿ ದೇವರು ಈ ಲೋಕಕ್ಕೆ ಬರಬೇಕಾಗಿದ್ದ ವಿಮೋಚಕನ ಕುರಿತಾಗಿ ಬರೆಯುವುದಕ್ಕೆ ದಾವಿದನನ್ನು ಪ್ರೇರೇಪಿಸಿದ್ದಾನೆ. ದೇವರು ತನ್ನ ಪ್ರವಾದಿಯಾದ ದಾವಿದನ ಬರವಣಿಗೆಯ ಮೂಲಕ ನಮ್ಮೊಂದಿಗೆ ಮಾತಾಡಿರುವ ಸಂದೇಶವನ್ನು ಜಾಗ್ರತೆಯಿಂದ ಕೇಳಿಸಿಕೊಳ್ಳೋಣ. ವಾಕ್ಯ ಹೀಗೆ ಹೇಳುತ್ತದೆ, ಅನ್ಯ ಜನಗಳು ದೊಂಬಿ ಮಾಡುವುದು, ಜನಾಂಗಗಳವರು ವ್ಯರ್ಥ ಕಾರ್ಯಗಳನ್ನು ಯೋಚಿಸುವುದು ಯಾಕೆ? ಯಹೋವನಿಗೂ ಆತನು ಅಭಿಷೇಕಿಸಿದವನಿಗೂ ವಿರೋಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತಿದ್ದಾರೆ. ಅಧಿಕಾರಿಗಳು ಒಟ್ಟಾಗಿ ಸೇರಿ ಆಲೋಚಿಸುತ್ತಿದ್ದಾರೆ. ನಮಗೆ ಅವರು ಹಾಕಿದ ಬಂಧನಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಬಿಸಾಡೋಣ ಎಂದು ಮಾತಾಡಿಕೊಳ್ಳುತ್ತಾರೆ. ಪರಲೋಕದಲ್ಲಿ ಆಸನಾರೂಢನಾಗಿರುವ ಆತನು ಅದಕ್ಕೆ ನಗುವನು. ಕರ್ತನು ಅವರನ್ನು ಪರಿಹಾಸ್ಯ ಮಾಡುವನು. ಅನಂತರ ಆತನು ಸಿಟ್ಟಾಗಿ, ನಾನು ನೇಮಿಸಿದ ಅರಸನನ್ನು ಚಿಯೋನೆಂಬ ನನ್ನ ಪರಿಶುದ್ಧ ಪರ್ವತದಲ್ಲಿಯೇ ಸ್ಥಾಪಿಸಿದ್ದಾಯಿತು ಎಂದು ಹೇಳಿ ಕೋಪಾವೇಶದಿಂದ ಅವರನ್ನು ಕಳವಳಗೊಳಿಸುವನು. ನಾನು ಯಹೋವನ ಆಜ್ಞೆಯನ್ನು ತಿಳಿಸುತ್ತೇನೆ, ಕೇಳಿರಿ. ಆತನು ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ. ನೀನು ಕೇಳಿಕೊಂಡರೆ ಅನ್ಯ ಜನಗಳನ್ನೆಲ್ಲ ನಿನಗೆ ಅಧೀನ ಮಾಡುವೆನು. ಭೂಮಿಯ ಕಟ್ಟಕಡೆಯವರೆಗೂ ಇರುವ ಎಲ್ಲ ದೇಶಗಳನ್ನು ನಿನಗೆ ಸ್ವಾಸ್ಥ್ಯವಾಗಿ ಕೊಡುವೆನು. ಕಬ್ಬಿಣದ ಗದೆಯಿಂದ ಅವರನ್ನು ನಾಶ ಮಾಡುವೆ, ಮಣ್ಣಿನ ಮಡಿಕೆಗಳನ್ನೋ ಎಂಬಂತೆ ಅವರನ್ನು ಒಡೆದು ಹಾಕುವೆ ಎಂದು ಹೇಳಿದನು. ಆದ್ದರಿಂದ ಅರಸುಗಳಿರ, ವಿವೇಕಿಗಳಾಗಿರ್ರಿ. ದೇಶಾಧಿಪತಿಗಳಿರ, ಬುದ್ಧಿಮಾತುಗಳಿಗೆ ಕಿವಿಗೊಡಿರಿ. ಯಹೋವನನ್ನು ಭಯಭಕ್ತಿಯಿಂದ ಸೇವಿಸಿರಿ. ನಡುಗುತ್ತಾ ಉಲ್ಲಾಸಪಡಿರಿ. ಆತನ ಮಗನಿಗೆ ಮುದ್ದಿಡಿರಿ. ಇಲ್ಲವಾದರೆ ಆತನ ಕೋಪವು ಬೇಗನೆ ಪ್ರಜ್ವಲಿಸಲು ನೀವು ದಾರಿಯಲ್ಲೇ ನಾಶವಾದಿರಿ. ಆತನ ಮೊರೆ ಹೊಕ್ಕವರೆಲ್ಲರೂ ಧನ್ಯರು. ಕೀರ್ತನೆಗಳು 2:1-12. ಕೀರ್ತನೆಗಳ 2ನೇ ಅಧ್ಯಾಯದಲ್ಲಿ ದೇವರಾದ ಕರ್ತನು ಏನು ಹೇಳಿದ್ದಾನೆಂಬುದು ನಿಮಗೆ ಅರ್ಥವಾಯಿತಾ? ಇದು ಅತ್ಯಂತ ಪ್ರಾಮುಖ್ಯವಾದುದಾಗಿದೆ. ಈ ಸಂಗೀತದಲ್ಲಿ ಆದಾಮನ ಮಕ್ಕಳಿಗೆ ರಕ್ಷಣೆಯನ್ನು ತರುವುದಕ್ಕೆ ಲೋಕದೊಳಕ್ಕೆ ಬರಲಿಕ್ಕಿದ್ದ ವಿಮೋಚಕನ 3 ಅದ್ಭುತವಾದ ಹೆಸರುಗಳನ್ನು ದೇವರು ತಿಳಿಯಪಡಿಸಿದ್ದಾನೆ. ನೀವು ಆ 3 ಹೆಸರುಗಳನ್ನು ಕೇಳಿಸಿಕೊಂಡಿರಾ? ಅವು ಮೆಸ್ಸಿಯನು, ಅರಸನು ಮತ್ತು ಮಗನು. ಲೋಕದ ರಕ್ಷಕನಿಗೆ ದೇವರು ಸೂಚಿಸಿರುವ ಈ 3 ಹೆಸರುಗಳ ಕುರಿತಾಗಿ ಸ್ವಲ್ಪ ಆಲೋಚಿಸಿಕೊಳ್ಳೋಣ. ಮೊದಲನೆಯದಾಗಿ, ದೇವರು ವಿಮೋಚಕನನ್ನು ಮೆಸ್ಸಿಯನೆಂಬುದಾಗಿ ಕರೆದಿದ್ದಾನೆ. ಮೆಸ್ಸಿಯ ಎಂಬುದು ಒಂದು ಗ್ರೀಕ್ ಶಬ್ದವಾಗಿದ್ದು ದೇವರು ಆರಿಸಿಕೊಂಡವನು ಅಥವಾ ಅಭಿಷೇಕಿಸಲ್ಪಟ್ಟವನು ಎಂಬ ಅರ್ಥವುಳ್ಳದ್ದಾಗಿದೆ. ಲೋಕದ ರಕ್ಷಕನನ್ನಾಗಿ ಮತ್ತು ನ್ಯಾಯಾಧಿಪತಿಯನ್ನಾಗಿ ದೇವರು ತಾನೇ ಈತನನ್ನು ಆರಿಸಿಕೊಂಡದರಿಂದ ಈ ಲೋಕಕ್ಕೆ ಬರಬೇಕಾಗಿದ್ದ ವಿಮೋಚಕನನ್ನು ಪ್ರತಿಯೊಬ್ಬರೂ ನಂಬಿ ಅಂಗೀಕರಿಸಿಕೊಳ್ಳಬೇಕೆಂದು ಮೆಸ್ಸಿಯ ಎಂಬ ಹೆಸರಿನೊಂದಿಗೆ ದೇವರು ಆದಾಮನ ಮಕ್ಕಳಿಗೆ ತಿಳಿಸಿದನು. ಹೀಗಿದ್ದರೂ ದೇವರು ಆ ಲೋಕಕ್ಕೆ ಕಳುಹಿಸಲಿಕ್ಕಿದ್ದ ಮೆಸ್ಸಿಯನನ್ನು ಆದಾಮನ ಮಕ್ಕಳಲ್ಲಿ ಹೆಚ್ಚಿನವರು ತಿರಸ್ಕರಿಸುತ್ತಾರೆ ಎಂದು ದೇವರು ಈ ಸಂಗೀತದ ಮೂಲಕ ಮೊದಲ 3 ವಚನಗಳಲ್ಲಿ ಮೊದಲೇ ತಿಳಿಸಿದ್ದಾನೆ. ಈ ವಚನಗಳನ್ನು ಮತ್ತೆ ಓದಿಕೊಳ್ಳೋಣ. ಅನ್ಯಜನಗಳು ದೊಂಬಿ ಮಾಡುವುದು, ಜನಾಂಗಗಳವರು ವ್ಯರ್ಥ ಕಾರ್ಯಗಳನ್ನು ಯೋಚಿಸುವುದು ಯಾಕೆ? ಯಹೋವನಿಗೂ ಆತನು ಅಭಿಷೇಕಿಸಿದವನಿಗೂ ವಿರೋಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತಿದ್ದಾರೆ. ಅಧಿಕಾರಿಗಳು ಒಟ್ಟಾಗಿ ಸೇರಿ ಆಲೋಚಿಸುತ್ತಿದ್ದಾರೆ. ನಮಗೆ ಅವರು ಹಾಕಿದ ಬಂಧನಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಬಿಸಾಡೋಣ ಎಂದು ಮಾತಾಡಿಕೊಳ್ಳುತ್ತಾರಲ್ಲ. ಈ ವಾಕ್ಯ ಕೀರ್ತನೆ 2:1-3 ವಚನದಲ್ಲಿ ನಾವು ಕಾಣಬಹುದು. ದೇವರು ಕಳಿಸಿದ ಮೆಸ್ಸಿಯನನ್ನು ಲೋಕದ ಜನರು ಯಾಕೆ ತಿರಸ್ಕರಿಸುತ್ತಿದ್ದರು? ಯಾಕೆಂದರೆ ಆತನು ಒಬ್ಬ ಪರಿಶುದ್ಧ ವ್ಯಕ್ತಿಯಾಗಿದ್ದ, ಪಾಪದ ಕಲೆಯಿಲ್ಲದವನಾಗಿದ್ದ. ಮತ್ತು ವಾಕ್ಯವು ನಮಗೆ ಹೇಳುವುದೇನೆಂದರೆ, ಕೆಟ್ಟದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ. ನಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿಬಂದಾವೆಂದು ಬೆಳಕಿಗೆ ಬರುವುದಿಲ್ಲ. ಹಾಗಾಗಿ ಈ ಲೋಕದ ರಕ್ಷಕನನ್ನಾಗಿ ಮತ್ತು ನ್ಯಾಯಾಧಿಪತಿಯನ್ನಾಗಿ ದೇವರು ಆರಿಸಿದ ಪರಿಶುದ್ಧ ಮನುಷ್ಯನನ್ನು ನಾಶಪಡಿಸುವುದಕ್ಕೆ ಹೇಗೆ ಯಹೂದ್ಯರು ಮತ್ತು ಲೋಕದ ಜನಾಂಗಗಳವರು ಒಟ್ಟಾಗಿ ಸೇರಿ ಆಲೋಚಿಸುತ್ತಿದ್ದಾರೆ ಎಂಬುದನ್ನು ದೇವರು ಮೊದಲೇ ತಿಳಿಸುತ್ತಿದ್ದಾನೆ. ಆದರೆ ದುಷ್ಟ ಮನುಷ್ಯರು ಮಾಡುವುದಕ್ಕೆ ಪ್ರಯತ್ನಿಸುತ್ತಿರುವ ಪ್ರತಿಯೊಂದನ್ನೂ ದೇವರು ತಿಳಿದಿದ್ದನು. ದೇವರು ಪಾಪಿಗಳನ್ನು ವಿಮೋಚಿಸುವುದಕ್ಕೆ, ತನ್ನ ನೀತಿಯ ಯೋಜನೆಯನ್ನು ನೆರವೇರಿಸುವುದಕ್ಕೆ ಮನುಷ್ಯರ ಕೆಟ್ಟ ಯೋಜನೆಗಳನ್ನು ಉಪಯೋಗಿಸಿದನು. ಅದಕ್ಕಾಗಿಯೇ ನಾವು ಪರಲೋಕದಲ್ಲಿ ಆಸನಾರೂಢನಾಗಿರುವ ಆತನು ಅದಕ್ಕೆ ನಗುವನು, ಕರ್ತನು ಅವರನ್ನು ಪರಿಹಾಸ್ಯ ಮಾಡುವನು ಎಂದು ಓದುತ್ತೇವೆ. ಇದು ಕೀರ್ತನೆ 2ನೇ ಅಧ್ಯಾಯ 4ನೇ ವಚನ. ಹಾಗಾಗಿ ಈ 1ನೇ ಅಧ್ಯಾಯದಲ್ಲಿ ದೇವರು ವಿಮೋಚಕನಿಗೆ ಮೆಸ್ಸಿಯನೆಂಬ ಹೆಸರನ್ನು ಕೊಟ್ಟಿದ್ದಾನೆ. ಇಬ್ರಿಯ ಶಬ್ದವಾಗಿರುವ ಮೆಸ್ಸಿಯ ಎನ್ನುವುದು ಕ್ರಿಸ್ತನು ಎಂಬ ಗ್ರೀಕ್ ಶಬ್ದಕ್ಕೆ ಸಮಾನವಾಗಿದೆ. ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ನೀವು ಆಸಕ್ತರಾಗಿರುವುದಕ್ಕೆ ಶಕ್ತರಾಗಿರುತ್ತೀರಿ. ದೇವರು ಆರಿಸಿಕೊಂಡವನು ಎಂಬುದು ಎರಡು ಶಬ್ದದ ಅರ್ಥವಾಗಿದೆ. ಇನ್ನು ಎರಡನೆಯ ಹೆಸರು ಅರಸನು. ಮೆಸ್ಸಿಯನು ಅರಸನು ಸಹ ಆಗಿದ್ದಾನೆ. ಹೆಚ್ಚಿನ ಜನರು ಆತನನ್ನು ತಿರಸ್ಕರಿಸಿದ್ದಾಗ್ಯೂ ಅಂತ್ಯದಲ್ಲಿ ಈ ಮೆಸ್ಸಿಯನು ಲೋಕವನ್ನು ಆಳುವವನು ಮತ್ತು ನ್ಯಾಯಾಧಿಪತಿಯೂ ಆಗಿರುತ್ತಾನೆಂಬುದನ್ನು ಪ್ರತಿಯೊಬ್ಬರೂ ಆ ಹೆಸರಿನ ಮೂಲಕ ತಿಳಿದುಕೊಳ್ಳಬೇಕೆಂದು ದೇವರು ಬಯಸುತ್ತಾನೆ. ನ್ಯಾಯ ತೀರ್ಪಿನ ಮಹಾದಿನದಂದು ಪ್ರತಿಯೊಬ್ಬರೂ ಆತನ ಮುಂದೆ ಮೊಣಕಾಲೂರಬೇಕು. ಯಾಕೆಂದರೆ ದೇವರು ಈತನನ್ನು ರಾಜಾದಿರಾಜನನ್ನಾಗಿಯೂ ಕರ್ತಾದಿಕರ್ತನನ್ನಾಗಿಯೂ ಆರಿಸಿಕೊಂಡಿದ್ದಾನೆ. ಇದರ ಪರಿಣಾಮವಾಗಿ ಮೆಸ್ಸಿಯನು ನಿಮ್ಮ ರಕ್ಷಕನೂ ಇಲ್ಲವೇ ನಿನ್ನ ನ್ಯಾಯಾಧಿಪತಿಯೂ ಆಗಿರುತ್ತಾನೆ. ಯಾಕೆಂದರೆ ನೀವು ಇದನ್ನು ಇಷ್ಟಪಡಿರಿ ಅಥವಾ ಪಡದಿರಿ, ಆತನು ಎಂದೆಂದಿಗೂ ಆಳ್ವಿಕೆ ನಡೆಸುವುದಕ್ಕೆ ದೇವರು ಆರಿಸಿಕೊಂಡಿರುವ ಅರಸನಾಗಿದ್ದಾನೆ. ಮೂರನೆಯದಾಗಿ, ಈ ಅಧ್ಯಾಯದಲ್ಲಿ ನಾವು ಕೇಳಿಸಿಕೊಂಡಿರುವ ದೇವರು ಮೆಸ್ಸಿಯನಿಗೆ ಕೊಟ್ಟಿರುವ ಇನ್ನೊಂದು ಹೆಸರು ಮಗನು ಎಂಬುದು. ಇದನ್ನು ನಾವು ತುಂಬಾ ಜಾಗರೂಕತೆಯಿಂದ ಆಲೋಚಿಸಬೇಕು. ಈ ಹೆಸರಿನ ಅರ್ಥವೇನೆಂಬುದನ್ನು ನಾವು ವಿವರಿಸುವುದಕ್ಕಿಂತ ಮೊದಲು, ದೇವರು ತನಗೆ ಕೊಟ್ಟಂತಹ ಜ್ಞಾನದಿಂದ ದಾವಿದನು ಕೀರ್ತನೆಗಳಲ್ಲಿ ಬರೆದಿರುವ ಪ್ರತಿಯೊಂದನ್ನು ಬಹುಶಃ ನಾವು ಜ್ಞಾಪಿಸಿಕೊಳ್ಳಬೇಕು. ಪ್ರವಾದಿಗಳ ಬರವಣಿಗೆಗಳಲ್ಲಿ ನಮಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಕಷ್ಟವಾಗುವಂತಹ ಸಂಗತಿಗಳನ್ನು ಸಹ ನಾವು ಜ್ಞಾಪಿಸಿಕೊಳ್ಳಬೇಕು. ಆದರೆ ಸತ್ಯದಿಂದ ಅವುಗಳನ್ನು ತಡೆಯುವುದಕ್ಕಾಗುವುದಿಲ್ಲ. ದೇವರು ತನ್ನ ವಾಕ್ಯಗಳಲ್ಲಿ ಹೀಗೆ ಹೇಳುತ್ತಾನೆ, ನಮ್ಮನ್ನು ಎಚ್ಚರಿಸುತ್ತಾನೆ. ಅವನು ತನ್ನ ಎಲ್ಲ ಪತ್ರಿಕೆಗಳಲ್ಲಿಯೂ ಈ ವಿಷಯಗಳನ್ನು ಕುರಿತು ಬರೆಯುವಾಗ ಹೀಗೆ ಬೋಧಿಸಿದ್ದಾನೆ. ಆ ಪತ್ರಿಕೆಗಳಲ್ಲಿರುವ ಕೆಲವು ಮಾತುಗಳು ತಿಳಿಯುವುದಕ್ಕೆ ಕಷ್ಟವಾಗಿವೆ. ವಿದ್ಯಾಹೀನರು, ಚಪಲಚಿತ್ತರು ಹೇಗೆ ನಮಗಿರುವ ಮಿಕ್ಕಾದ ಗ್ರಂಥಗಳಿಗೆ ತಪ್ಪಾದ ಅರ್ಥ ಮಾಡಿಕೊಂಡಿದ್ದಾರೋ, ಹಾಗೆಯೇ ಇವುಗಳಿಗೂ ತಪ್ಪಾದ ಅರ್ಥ ಮಾಡಿಕೊಂಡು ತಮಗೆ ನಾಶವನ್ನುಂಟು ಮಾಡಿಕೊಳ್ಳುತ್ತಾರೆ. 2 ಪೇತ್ರ 3:16. ಅಜ್ಞಾನವು ಒಂದು ಭಯಂಕರವಾದ ಸಂಗತಿ, ವಿಶೇಷವಾಗಿ ನಿತ್ಯವಾದ ನಾಶನದಿಂದ ಆದಾಮನ ಮಕ್ಕಳನ್ನು ರಕ್ಷಿಸುವುದಕ್ಕೆ ದೇವರು ಆರಿಸಿಕೊಂಡ ಮೆಸ್ಸಿಯನಿಗೆ ಸಂಬಂಧಪಟ್ಟಾಗ ಇದು ಭಯಂಕರವಾದ ವಿಷಯವಾಗುತ್ತದೆ. ಗಾದೆಯು ಇದನ್ನು ಚೆನ್ನಾಗಿ ತಿಳಿಸುತ್ತದೆ. ನೀವು ಇದನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲೇ ಅಜ್ಞಾನವು ನಿಮ್ಮನ್ನು ಕೊಲ್ಲುತ್ತದೆ. ಮೆಸ್ಸಿಯನಿಗೆ ದೇವರು ತಾನೇ ಕೊಟ್ಟಿರುವ ಮೂರನೆಯ ಹೆಸರಿನ ಕುರಿತಾಗಿ ನಾವು ಆಲೋಚಿಸುವ ಹಾಗೆ ಆ ಆಲೋಚನೆಯನ್ನು ನಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳೋಣ. ಈಗ 2 ಕೀರ್ತನೆಗೆ ಹಿಂದಕ್ಕೆ ಬರೋಣ. 7 ವಚನದಲ್ಲಿ ನಾವು ಓದಿದಂತೆ ಮೆಸ್ಸಿಯನು ಹೀಗೆ ಹೇಳುತ್ತಾನೆ, ನಾನು ಯಹೋವನ ಆಜ್ಞೆಯನ್ನು ತಿಳಿಸುತ್ತೇನೆ, ಕೇಳಿರಿ. ಆತನು ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ. ಕರ್ತನು ಮೆಸ್ಸಿಯನಿಗೆ ಹೇಳಿರುವುದನ್ನು ನೀವು ಕೇಳಿಸಿಕೊಂಡಿರ, ನೀನು ನನ್ನ ಮಗನು, ನಾನು ನಿನಗೆ ತಂದೆಯಾಗಿರುವೆನು ಎಂದು ಹೇಳಿದ್ದಾನೆ. ದೇವರು ಮೆಸ್ಸಿಯನನ್ನು ತನ್ನ ಮಗನೆಂಬುದಾಗಿ ಯಾಕೆ ಕರೆದನೆಂಬುದು ನಿಮಗೆ ಗೊತ್ತಾ? ಈ ಹೆಸರಿನ ಅರ್ಥ ಏನೆಂದು ನಿಮಗೆ ತಿಳಿದಿದೆಯಾ? ಈ ಹೆಸರಿಗೆ ಅರ್ಥ ಇಲ್ಲವೆಂದು ಎಲ್ಲರಿಗೂ ಗೊತ್ತು ಎಂದು ನಮಗೆ ನಂಬಿಕೆಯುಂಟು. ದೇವರು ಒಬ್ಬ ಹೆಂಡತಿಯನ್ನು ತೆಗೆದುಕೊಂಡು ಆಕೆಯಿಂದ ಒಬ್ಬ ಮಗನನ್ನು ಪಡೆದುಕೊಂಡನೆಂದು ಇದರ ಅರ್ಥವಲ್ಲ, ಎಂದಿಗೂ ಅಲ್ಲ. ಅಂತಹ ಒಂದು ಆಲೋಚನೆಯು ದೇವ ದೂಷಣೆಯಾಗುತ್ತದೆ. ದೇವರು ಆತ್ಮನಾಗಿದ್ದಾನೆ ಮತ್ತು ಮನುಷ್ಯನು ಒಬ್ಬೊಬ್ಬನಿಗೆ ಜನ್ಮ ಕೊಡುವ ಹಾಗೆ ದೇವರು ಜನ್ಮ ಕೊಡುವುದಿಲ್ಲ. ಹಾಗಾದರೆ ದೇವರು ಮೆಸ್ಸಿಯನಿಗೆ ನೀನು ನನ್ನ ಮಗನು ಎಂದು ಯಾಕೆ ಹೇಳಿದನು? ತಾನು ಯಾಕೆ ಹೀಗೆ ಹೇಳಿದನೆಂಬುದನ್ನು ದೇವರಾದ ಕರ್ತನು ತಾನೇ ನಮಗೆ ತಿಳಿಸಿರುವುದರಿಂದ ನಾವು ದೇವರಿಗೆ ವಂದನೆಗಳನ್ನು ಸಲ್ಲಿಸಬೇಕು. ಈ ದಿನ ಈ ವಿಷಯದ ಕುರಿತು ತುಂಬಾ ಆಳವಾಗಿ ಹೋಗುವುದಕ್ಕೆ ನಮಗೆ ಸಮಯವಿಲ್ಲ. ಆದರೆ ದೇವರು ಮೆಸ್ಸಿಯನನ್ನು ತನ್ನ ಮಗನೆಂಬುದಾಗಿ ಯಾಕೆ ಕರೆದನೆಂಬುದಕ್ಕೆ ಪ್ರವಾದಿಗಳ ಬರವಣಿಗೆಗಳಿಂದ 3 ಕಾರಣಗಳನ್ನು ನಾವು ನಿಮಗೆ ಕೊಡುವುದಕ್ಕೆ ಇಷ್ಟಪಡುತ್ತೇವೆ. ಮೊದಲನೆಯದಾಗಿ, ಮೆಸ್ಸಿಯನು ಮೇಲಿನಿಂದ ಅಂದರೆ ಪರಲೋಕದಿಂದ ಬಂದವನಾಗಿದ್ದರಿಂದ ದೇವರು ಮೆಸ್ಸಿಯನನ್ನು ತನ್ನ ಮಗನೆಂಬುದಾಗಿ ಕರೆದನೆಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಮೆಸ್ಸಿಯನು ಒಬ್ಬ ಮನುಷ್ಯನಿಂದ ಬಂದವನಲ್ಲ, ಆದರೆ ದೇವರ ಪ್ರಸನ್ನತೆಯಿಂದ ಬಂದವನೆಂದು ಪ್ರವಾದಿಗಳ ಬರವಣಿಗೆಗಳನ್ನು ನಂಬಿರುವ ಪ್ರತಿಯೊಬ್ಬ ವಿಶ್ವಾಸಿಯೂ ತಿಳಿದುಕೊಳ್ಳಬೇಕು. ನೀವು ತಿಳಿದಿರುವ ಹಾಗೆ ಮೆಸ್ಸಿಯನು ಭೂಲೋಕದ ತಂದೆಯನ್ನು ಹೊಂದಿದವನಾಗಿರಲಿಲ್ಲ. ಆತನ ಭೂಲೋಕದ ಅಸ್ತಿತ್ವಕ್ಕೆ ಸಂಬಂಧಪಟ್ಟಂತೆ ಆತನು ದಾವಿದನ ಸಂತತಿಯಿಂದ ಬಂದವನು. ಯಾಕೆಂದರೆ ಅರಸನಾದ ದಾವಿದನ ಸಂಬಂಧಿಯಾದ ಒಬ್ಬ ಕನ್ನಿಕೆಯಲ್ಲಿ ಮೆಸ್ಸಿಯನು ಹುಟ್ಟಿದನು. ಆದರೆ ಆತನು ತಂದೆಯ ಕಡೆಯಿಂದ, ಮೆಸ್ಸಿಯನು ದೇವರ ಆತ್ಮನಿಂದ ಅದ್ವಿತೀಯನಾಗಿ ಹುಟ್ಟಿದ್ದನು. ಅದಕ್ಕಾಗಿಯೇ ದೇವರು ಆತನಿಗೆ ನೀನು ನನಗೆ ಮಗನು ಇಂದಿನಿಂದ ನಾನು ನಿನಗೆ ತಂದೆಯಾಗಿರುವೆನು ಎಂದು ಹೇಳುವುದಕ್ಕೆ ಶಕ್ತನಾದನು. ಇನ್ನು ಎರಡನೆಯದಾಗಿ, ದೇವರು ತನ್ನ ಮಗನನ್ನು ಮೆಸ್ಸಿಯನೆಂದು ಕರೆದದ್ದು ಯಾಕೆಂದರೆ ವಾಕ್ಯವು ಹೇಳುವುದೇನೆಂದರೆ ದೇವರು ಮತ್ತು ಮೆಸ್ಸಿಯನು ಇಬ್ಬರೂ ಒಂದೇ ರೀತಿಯ ಪವಿತ್ರ ಗುಣಲಕ್ಷಣಗಳನ್ನು ಹಂಚಿಕೊಂಡಿದ್ದಾರೆ. ತಂದೆಯು ಹೇಗೋ ಹಾಗೆಯೇ ಮಗನೂ ಇದ್ದಾನೆ. ದೇವರು ಶುದ್ಧನೂ ಹಾಗೂ ಪವಿತ್ರನೂ ಆಗಿರುವ ಹಾಗೆ ವಾಗ್ದಾನದ ವಿಮೋಚಕನೂ ಇದ್ದನು. ನಾವು ಈಗ ಇದರಿಂದ ದೂರ ಹೋಗುವುದಕ್ಕಾಗುವುದಿಲ್ಲ. ಆದರೆ ನಾವು ಸುವಾರ್ತೆಯ ಹೇಳಿಕೆಗೆ ಬಂದಾಗ ಪಾಪದ ಕಲೆಯೊಂದಿಗಿದ್ದ ಆದಾಮನ ಮಕ್ಕಳ ಹಾಗೆ ಮೆಸ್ಸಿಯನು ಇರಲಿಲ್ಲ ಎಂಬುದನ್ನು ನಾವು ನೋಡುತ್ತೇವೆ. ನಾವು ನೋಡಿರುವ ಹಾಗೆ ದೊಡ್ಡ ಪ್ರವಾದಿಗಳು ಸಹ ಪಾಪವನ್ನು ಮಾಡಿದ್ದಾರೆ. ಹೀಗಿದ್ದರೂ ಮೆಸ್ಸಿಯನು ಎಂದಿಗೂ ಪಾಪ ಮಾಡಲಿಲ್ಲ. ಆತನು ಯಾವಾಗಲೂ ದೇವರ ಚಿತ್ತವನ್ನೇ ಮಾಡಿದನು. ಪಾಪಿಗಳನ್ನು ಅವರ ಪಾಪಗಳಿಂದ ರಕ್ಷಿಸುವುದಕ್ಕಾಗಿ ಆತನು ಲೋಕದೊಳಕ್ಕೆ ಬರಬೇಕಾಗಿತ್ತು. ಅದಕ್ಕಾಗಿ ಮೆಸ್ಸಿಯನು ಪಾಪವಿಲ್ಲದವನಾಗಿರುವುದು ಅಗತ್ಯವಾಗಿತ್ತು. ದೊಡ್ಡ ಸಾಲಗಳಲ್ಲಿರುವವರು ಇತರರ ಸಾಲಗಳನ್ನು ಸಂದಾಯ ಮಾಡುವುದಕ್ಕಾಗುತ್ತದೋ? ಇಲ್ಲ, ಅದು ಆಗುವುದಿಲ್ಲ. ಮೆಸ್ಸಿಯನು ಪಾಪದ ಸಾಲವಿಲ್ಲದವನಾಗಿದ್ದನು. ವಾಕ್ಯವು ಅವನನ್ನು ಈತನು ಪರಿಶುದ್ಧವೂ ನಿರ್ದೋಷಿಯೂ ನಿಷ್ಕಳಂಕನೂ ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು ಆಕಾಶ ಮಂಡಲಗಳಿಂದ ಉನ್ನತದಲ್ಲಿರುವವನು ಆಗಿರುವನು ಎಂಬುದಾಗಿ ನಾವು ಇಬ್ರಿಯ 7:26 ನಾವು ಓದುತ್ತೇವೆ. ಹೌದು, ತನ್ನನ್ನು ಪರಿಶುದ್ಧನನ್ನಾಗಿ ಕಳುಹಿಸಿಕೊಟ್ಟ ದೇವರ ಹಾಗೆ ವಿಮೋಚಕನು ಪರಿಶುದ್ಧನಾಗಿದ್ದನು. ಅದಕ್ಕೋಸ್ಕರವೇ ಆತನನ್ನು ತನ್ನ ಮಗನೆಂಬುದಾಗಿ ಕರೆಯುವುದಕ್ಕೆ ದೇವರು ನಾಚಿಕೊಳ್ಳಲಿಲ್ಲ. ಇನ್ನು ಮೂರನೇದಾಗಿ ನೀವು ತಿಳಿದುಕೊಳ್ಳಬೇಕಾದದ್ದೇನೆಂದರೆ ಇತರ ಎಲ್ಲಾ ಪ್ರವಾದಿಗಳಿಂದ ಆತನನ್ನು ಪ್ರತ್ಯೇಕಿಸುವುದಕ್ಕಾಗಿ ದೇವರು ಮೆಸ್ಸಿಯನನ್ನು ತನ್ನ ಮಗನೆಂಬುದಾಗಿ ಕರೆದನು. ಅಬ್ರಹಾಮನು ದೇವರ ಸ್ನೇಹಿತ ಎಂಬುದಾಗಿ ವಾಕ್ಯದಲ್ಲಿ ಕರೆಯಲ್ಪಟ್ಟಿದೆ. ಪ್ರವಾದಿಯಾದ ಮೋಶೆಯು ದೇವರ ಮನುಷ್ಯ ಎಂಬುದಾಗಿ ಕರೆಯಲ್ಪಟ್ಟಿದ್ದಾನೆ. ದಾವೀದನು ದೇವರು ನನಗೆ ಒಪ್ಪುವ ಮನುಷ್ಯನು ನನಗೆ ಸಿಕ್ಕಿದನು ಎಂದು ಹೇಳಿದ್ದಾನೆ. ಆದರೆ ಯಾವ ಪ್ರವಾದಿಗೆ ದೇವರು ನೀನು ನನ್ನ ಮಗನು, ಇಂದಿನಿಂದ ನಾನು ನಿನ್ನ ತಂದೆಯಾಗಿದ್ದೇನೆ ಎಂದು ಹೇಳಿದ್ದಾನೆ? ಇದು ಮೆಸ್ಸಿಯನಿಗೆ ಮಾತ್ರ ಹೇಳಲ್ಪಟ್ಟಿತ್ತು. ಯಾಕೆಂದರೆ ಆತನು ಮಾತ್ರವೇ ಮೇಲಿನಿಂದ ಬಂದವನು, ಒಬ್ಬ ಕನ್ನಿಕೆಯಲ್ಲಿ ಜನಿಸಿದವನು ಮತ್ತು ಪಾಪದ ಕಲೆ ಇಲ್ಲದವನು ಆಗಿದ್ದಾನೆ. ಈ ದಿನ ಇದನ್ನು ಕೇಳಿಸಿಕೊಳ್ಳುತ್ತಿರುವ ನೀವು ದೇವರು ತನ್ನ ಮಗನೆಂಬುದಾಗಿ ಕರೆದಿರುವ ಅರಸನಾದ ಮೆಸ್ಸಿಯನನ್ನು ನೀವು ತಿಳಿದಿದ್ದೀರಾ? ಪ್ರತಿಯೊಬ್ಬರೂ ಆತನನ್ನು ತಿಳಿದಿರಬೇಕೆಂದು ದೇವರು ಇಷ್ಟಪಡುತ್ತಾನೆ. ಆತನು ಹೇಳುವುದನ್ನು ಕೇಳಿರಿ, ಆತನನ್ನು ನಂಬಿರಿ ಮತ್ತು ಆತನನ್ನು ಅಂಗೀಕರಿಸಿಕೊಳ್ಳಿರಿ. ಅದಕ್ಕಾಗಿಯೇ ಪ್ರವಾದಿಯಾದ ದಾವಿದನು ಈ ಮಾತುಗಳಿಂದ ಈ ಅಧ್ಯಾಯವನ್ನು ಮುಗಿಸುತ್ತಾನೆ. ಆದ್ದರಿಂದ ಅರಸುಗಳಿರ, ವಿವೇಕಿಗಳಾಗಿರ್ರಿ, ದೇಶಾಧಿಪತಿಗಳಿರ, ಬುದ್ಧಿಮಾತುಗಳಿಗೆ ಕಿವಿಗೊಡಿರಿ, ಯಹೋವನನ್ನು ಭಯಭಕ್ತಿಯಿಂದ ಸೇವಿಸಿರಿ, ನಡುಗುತ್ತಾ ಉಲ್ಲಾಸಪಡಿರಿ, ಆತನ ಮಗನಿಗೆ ಮುದ್ದಿಡಿರಿ, ಇಲ್ಲವಾದರೆ ಆತನ ಕೋಪವು ಬೇಗನೆ ಪ್ರಜ್ವಲಿಸಲು ನೀವು ದಾರಿಯಲ್ಲೇ ನಾಶವಾದಿರಿ, ಆತನ ಮೊರೆ ಹೊಕ್ಕವರೆಲ್ಲರೂ ಧನ್ಯರು. ಈ ದಿನ ಇಲ್ಲಿಗೆ ನಾವು ಮುಗಿಸಲೇಬೇಕು. ಮುಂದಿನ ಸಲ ದೇವರ ಚಿತ್ತವಾದರೆ ಕೀರ್ತನೆಗಳ ಪುಸ್ತಕದಲ್ಲಿ ಪ್ರವಾದಿಯಾದ ದಾವಿದನು ಬರೆದಿರುವ ಇನ್ನೊಂದು ಮಹತ್ವದ ಕೀರ್ತನೆಯ ಮೇಲೆ ಅಧ್ಯಯನ ಮಾಡೋಣ. ಹೀಗೆ ಹೇಳುತ್ತಾ ಪ್ರವಾದಿಯಾದ ದಾವಿದನು ಕೀರ್ತನೆಗಳಲ್ಲಿ ಏನು ಹೇಳಿದ್ದಾನೋ ಅದನ್ನು ನೀವು ಗಂಭೀರವಾಗಿ ಆಲೋಚಿಸುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ.